ಆತ್ಮನಿಗೆ ಸಮರ್ಪಣೆ ಮಾಡೋದು ಸನ್ಯಾಸ ಅಷ್ಟೇ ಹೊರತು ಅವೆರಡು ಬೇರೆ ಬೇರೆ ಯೋಗಗಳಲ್ಲ, ಒಂದೇ ಯೋಗದ ಎರಡು ಮುಖ ಅಂತ ಭಗವಂತ ಹೇಳಿ ಅದರಲ್ಲಿ ಯಾವುದು ಅದರಲ್ಲೇ ರಿಲೇಟಿವ್ ಇಂಪಾರ್ಟೆಂಟ್ ಅಪೇಕ್ಷವಾದಂಥ ಹಿರಿಮೆ ಯಾವುದಕ್ಕೆ ಅಂತ ಕೇಳಿದರೆ ಅದಕ್ಕೆ ಹೇಳಿದರು ಅದಕ್ಕರ್ತಂತ ಹಿರಿಮೆ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಕರ್ಮಫಲವನ್ನು ಭಗವಂತನ ಅರ್ಪಣೆ ಮಾಡೋದು ಎಷ್ಟು ಮುಖ್ಯನೋ ಆ ಕರ್ಮವನ್ನು ಮಾಡೋದಿದೆಯಲ್ಲ ಅದಷ್ಟೇ ಮುಖ್ಯವಾದದ್ದು. ವಿಹಿತ ಕರ್ಮವನ್ನು ಸರಿಯಾಗಿ ಮಾಡಿ ಅರ್ಪಣೆ ಮಾಡಬೇಕು. ನಾವು ವಿದ್ಯಾರ್ಥಿಗೆ ಎರಡರಲ್ಲಿ ಯಾವುದು ಮುಖ್ಯ, ಸರಿಯಾಗಿ ಬರೆಯೋದು ಮುಖ್ಯನೋ ಸಬ್ಮಿಟ್ ಮಾಡಿ ಬರೋದು ಮುಖ್ಯನೋ ಅಂತ ಕೇಳಿದ್ರೆ ಹೇಗೋ ಹಾಗೆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರೀತಾನೆ, ಬರೆದಿದ್ರೆ ಯಾವುದು ಮುಖ್ಯ, ಚೆನ್ನಾಗಿ ಬರೆಯೋದು ಮುಖ್ಯನೋ ಸಬ್ಮಿಟ್ ಮಾಡಿ ಬರೋದು ಮುಖ್ಯನೋ ಅಂತ ಕೇಳಿದರೆ ಇದರಲ್ಲಿ ಬರೀ ಬರೆಯೋದು ಮುಖ್ಯ ಅಂದರೆ ಬರೀತಾನೆ ಮನೆ ವಾಪಸ್ ತರ್ತಾನೆ, ಬರೀ ಸಬ್ಮಿಟ್ ಮಾಡೋದು ಮುಖ್ಯ ಅಂದರೆ ಬರೀ ಪೇಪರ್ ಕೊಟ್ಟು ಬರ್ತಾನೆ, ಏನು ಮಾಡಬೇಕು ಅದಕ್ಕೆ ಹೇಳ್ತಾರೆ ಇದರಲ್ಲಿ ಎರಡನ್ನೂ ಮಾಡಬೇಕು. ವಿದ್ಯಾರ್ಥಿ ಆದವನು ಪಾಸ್ ಆಗಬೇಕಾದ್ರೆ ಅವನು ಚೆನ್ನಾಗಿ ಬರೀಬೇಕು, ಬರೆದಿದ್ದನ್ನು ಸಬ್ಮಿಟ್ ಮಾಡಿ ಬರಬೇಕು. ಅದರಲ್ಲಿ ಆ ಒಂದನ್ನು ಮಾಡದೆ ಹೋದರೂ ಅವನಿಗೆ ಪೂರ್ಣ ಫಲ ಬರೋದು ಸಾಧ್ಯವೇ ಇಲ್ಲ. ಎಷ್ಟೋ ಜನ ಚೆನ್ನಾಗಿ ಕರ್ಮವನ್ನು ಮಾಡ್ತಾರೆ, ಕೃಷ್ಣಾರ್ಪಣ ಬುದ್ಧಿನೇ ಇಲ್ಲ, ಮತ್ತು 99 ಪಾಲ ಜನ ಅಂಥ ತಪ್ಪನ್ನು ಮಾಡ್ತಾರೆ. ಅಂದರೆ ಅರ್ಪಣೆಯ ಭಾಗ ಇಲ್ಲೇ ಇಲ್ಲ, ಬರೀ ನನ್ನ ಸಂತೋಷ ಕೊಡುತ್ತೆ ಮಾಡ್ತೇನೆ, ನನ್ನ ಸಂತೋಷ ಕೊಡೋಕ್ಕೆ ಮಾಡುತ್ತೆ ಅಂತೇಳಿ ಬರೆದ್ರೆ ಮನೆಯಲ್ಲಿ ಮಾಡ್ಕೋಬೋದು ಕೆಲಸ, ಪರೀಕ್ಷೆಯಿಂದಲೇ ಮಾಡೋ ಕೆಲಸ ಇಲ್ಲ ಅದು. ನನ್ನ ಸಂತೋಷ ಕೊಡುತ್ತೆ ಅಂತ ಮಾಡೋದಾದರೆ ಮನೆಯಲ್ಲಿ ಯಾವಾಗ ಕೂತ್ಕೊಂಡು ಬರೀಬೋದು. ಸಂತೋಷದ ಪ್ರಶ್ನೆ ಎಷ್ಟು ಮುಖ್ಯನೋ ಅದು ತಾನು ಯಾರಿಗೋಸ್ಕರ ಮಾಡ್ತಾನೆ ಅವರಿಗೂ ಸಂತೋಷ ಕೊಡಬೇಕು. ಅಡಿಗೆ ಒಂದು ತನ್ನ ಸಂತೋಷಕ್ಕೆ ಅಡಿಗೆ ಮಾಡ್ಕೊಂಡ್ರೆ ಗತಿ ಏನಾಗಬೇಕು? ಅಡಿಗೆ ಇರ್ತಾರೆ ಫಸ್ಟ್ ಕ್ಲಾಸ್ ತನ್ನ ರುಚಿ ಪ್ರಕಾರ ಮಾಡ್ಕೊಂಡ್ಬಿಟ್ರೆ ಊಟ ಮಾಡೋದ್ರ ಗತಿ ಏನಾಗುತ್ತಾಗ? ಅಡಿಗೆ ಮಾಡೋ ದೃಷ್ಟಿಯೊಳಗೆ ಎಷ್ಟು ಜನ ಇರ್ತಾರೆ ಅವನ ತಲೆಯೊಳಗೆ, ಅಷ್ಟು ಜನಕ್ಕೆ ಅದು ಹಿಡಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಅಂತ ಹೇಗೆ ಮಾಡ್ತಾನೋ ಆ ರೀತಿಯಲ್ಲಿ ನಾವು ಇವತ್ತು ನಮ್ಮ ಕೆಲಸ ಅಂತ ನಾವು ಮಾಡ್ಕೊಂಡ್ಬಿಡ್ಬೋದು, ಆದರೆ ಇದು ನಮ್ಮ ಕೆಲಸ ಅಂತಲ್ಲ, ಎಲ್ಲ ಭಗವಂತನ ಕೆಲಸ. ಆದ್ದರಿಂದ ದೇವರು ಮೆಚ್ಚಾಗಿ ಮಾಡಬೇಕು, ಮಾತನ್ನು ಸರಿಯಾಗಿ ಗಮನಿಸಬೇಕು. ಯಾವುದನ್ನು ಮನುಷ್ಯ ತನ್ನದೇ ಪೂರ್ತಿಯಾಗಿದ್ದರೆ ತಾನೇ ಕಾರ್ಪೆಂಟ್ರು ತಂದೇ ಉಡ್ಡು ಏನೋ ಖುಷಿ ಮಾಡ್ಕೊಂಡ ಯೋಚನೆ ಇಲ್ಲ, ಅದು ಯಾರೋ ಉಟ್ಕೊಟ್ಟಿದ್ದಾರೆ ಪಾಪ ತನ್ನ ಖುಷಿಗೇನೋ ಟೇಬಲ್ ಮಾಡ್ಕೊಬಿಟ್ಟು ಅವ್ರು ಕೇಳಿದ ಚೇರು ಟೇಬಲ್ ಮಾಡ್ಕೊಂಡು ನೋಡ್ಬಿಟ್ಟ ಫಸ್ಟ್ ಕ್ಲಾಸಾಗಿ. ಅಲ್ಲ ಏ ಚೇರ್ ಹೇಳಿದ್ದೆ ಅಂದರೆ ಟೇಬಲ್ ಎಷ್ಟನೇ ಮಾಡಿದೆ ನೋಡಿ ಸರ್ ಅಂದರೆ ಏನು ಉಪಯೋಗ ಅದರಿಂದ, ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಹೇಳಿದ್ದನ್ನು ಮಾಡಬೇಕಾದ್ದು ಮೊದಲು. ಇದು ತುಂಬ ಜನ 99 ಪಾಲು ಜನ ತಪ್ಪೋದು ಎಲ್ಲಿ ಅಂದರೆ ನಮ್ಮ ಇಷ್ಟಕ್ಕೆ ತಕ್ಕಂತೆ ಮಾಡ್ತೇವೆ. ಇದೊಂದು ಸ್ವೇಚ್ಛಾಚಾರದ ಮತ್ತೊಂದು ಮುಖ ಇದೆ. ನಮಗಿಷ್ಟ ಆಗಬಾರ್ದು ಅಂತ ಅರ್ಥ ಏನಲ್ಲ, ಅಡಿಗೆ ಮಾಡಿದವನಿಗೆ ತನ್ನಿಷ್ಟ ಇರಬಾರ್ದು ಅಂತ ಅರ್ಥ ಅಲ್ಲ, ಆದರೆ ತನ್ನಿಷ್ಟ ಪ್ರಧಾನ ಆಗಬಾರ್ದು. ಅದು ಮೂಲತಃ ಯಾರು ಅಡಿಗೆಯವರಿಗೆ ಕರೆಸಿರ್ತಾರಲ್ಲ ಅವರಿಗಿಷ್ಟ ಆಗಬೇಕೆ ಹೊರತು ತನಗಿಷ್ಟ ಆಗೋದು ಸೆಕೆಂಡರಿ, ಪ್ರೈಮರಿ ಅವರಿಗಿಷ್ಟ ಆಗಬೇಕು. ನಾವು ಇಷ್ಟಪಡಲಿ ಬಿಡಲಿ ಮಾಡಬೇಕಾದ ಕೆಲಸ ಮಾಡಲೇಬೇಕು. ಅದನ್ನು ಅರ್ಥ ಮಾಡಿಕೊಡದೆ ಹೋದರೆ ಈ ಕರ್ಮಯೋಗ ಶಬ್ದ ಅರ್ಥ ಆಗಿಲ್ಲ ಅಂತಾನೆ ಅರ್ಥ. ತುಂಬ ಜನ ಏನೋ ತೋಚಿದ್ದನ್ನು ಮಾಡಿ ಕರ್ಮ ಅಂತ ತಿಳ್ಕೊಂಡ್ರೂ ಪ್ರಯೋಜನ ಇಲ್ಲ, ಅಥವಾ ಏನೋ ಮಾಡಿ ಅದನ್ನು ಅರ್ಪಣೆ ಮಾಡದೆ ಹೋದರೂ ಪ್ರಯೋಜನ ಇಲ್ಲ, ಎರಡನ್ನೂ ಮಾಡಬೇಕು. ಇದು ಎರಡರಲ್ಲಿ ಯಾವುದು ಮುಖ್ಯ, ಬರೀ ಅರ್ಪಣೆ ಮಾಡೋದು ಮುಖ್ಯನೋ ಸನ್ಯಾಸ ಅರ್ಪಣೆ ಮಾಡೋದು ಮುಖ್ಯನೋ ಅಥವಾ ಚೆನ್ನಾಗಿ ಬರೆಯೋದು ಮುಖ್ಯನೋ ಅಂತ ಕೇಳಿದರೆ ಎರಡೂ ಮುಖ್ಯ. ಅದರಲ್ಲಿ ಅತಿ ಮುಖ್ಯವಾದ ಅದರಲ್ಲೇ ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಅಂದರೆ ಬರೆಯೋದ್ರೊಳಗೆ ಆಮೇಲೆ ಕೊಡೋದ್ರೊಳಗೆ, ಬರೆಯೋದು ಮೊದಲು ಕೊಡೋದು ಆಮೇಲೆ, ಬರೆಯೋದು ಮೊದಲು ಕೊಡೋದು ಆಮೇಲೆ. ಆದ್ದರಿಂದ ಉದಾಹರಣೆ ಪರೀಕ್ಷೆಗೆ ಶುರುವಾಯಿತು, ಆಲೆ ಕೊಡಕ್ಕೆ ಹೋದ ಪೇಪರ್ನ ತಕ್ಷಣ ಮೊದಲು ಬರೆಯ ಅಂತ ಹೇಳ್ತಾನೆ, ಫಸ್ಟ್ ಬರೆಯ ಅದನ್ನು, ಇಲ್ಲ ಅರ್ಜೆಂಟ್ ಕೊಟ್ಟು ಹೋಗಿಬಿಡ್ತೇನೆ ಅಂತ ಕೇಳಿ ಏನು ಪ್ರಯೋಜನ ಇಲ್ಲ ಅದರಿಂದ. ಮತ್ತೆ ಎಷ್ಟೋ ಜನ ದೇವ್ರ ಮೇಲೆ ಭಾರ ಹಾಕಿ ಕರ್ಮ ಬಿಡ್ತಾರಲ್ಲ ಅಂತವ್ರು ಈ ತಪ್ಪನ್ನು ಮಾಡ್ತಾರೆ. ದೇವ್ರನ್ನ ಭಾರಿ ಒಪ್ತೇನೆ ನಾನು ಅಂತ ಹೇಳೋದು, ದೇವ್ರ ಭಾರಿ ಭಕ್ತ ಅಂತ ಕರೆಯೋದು, ಯಾವ ಕೆಲಸನೂ ಮಾಡೋದೇ ಇಲ್ಲ, ಮಾತಾಡ್ತಿದ್ರೆ ನಾರಾಯಣ ನಾರಾಯಣ ಅಂತಿರೋದಷ್ಟೇ, ಏನು ಪ್ರಯೋಜನ ಇಲ್ಲ ಅದರಿಂದ. ನಾರಾಯಣನ ಸ್ಮರಣೆ ಅಂದರೆ ಆತ ಹೇಳಿದ್ದನ್ನು ಮಾಡಿ ಅರ್ಪಿಸೋದ್ರಲ್ಲಿ ಸ್ಮರಣೆ ಇರುತ್ತೆ ಹೊರತು ಸುಮ್ಮನೆ ಕೂತು ಸ್ಮರಣೆ ಮಾಡಿದರೆ ಅಲ್ಲವೇ ಅಲ್ಲ. ಅದನ್ನೆಲ್ಲ ಭಗವಂತ ಒತ್ತು ಕೊಟ್ಟು ಹೇಳ್ತಾ ಎರಡನ್ನೂ ಮಾಡಬೇಕು. ಯೋಗಯುಕ್ತೋ ಮುನಿ ಬ್ರಹ್ಮ ನಚರೇಣ ಆಹಿಗಚ್ಚತಿ, ಯೋಗಯುಕ್ತನೂ ಆಗಬೇಕು ಮುನಿಯೂ ಆಗಬೇಕು, ಆಗ ಪರಮಾತ್ಮನನ್ನ ಅವನು ಬಂದೇ ಹೊಂದುತ್ತಾನೆ, ಬೇಗ ಪರಮಾತ್ಮನ ಹತ್ರ ಹೋಗ್ತಾನೆ, ಬೇಗ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ, ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಹೇಳಿ ಆಗೋದು ಪ್ರಶ್ನೆ ಬರುತ್ತೆ. ಇದೆಲ್ಲ ನಮಗೆ ಯಾತಕ್ಕೆ, ಮುಕ್ತಿ ಯುಕ್ತಿ ಬೇಕಾಗಿ ನಮ್ಮ ಆತ್ಮಸಂತೋಷಕ್ಕೋಸ್ಕರ ಮಾತ್ರ ಬದುಕ್ತೇವೆ ಅಂತ ಕೇಳಿದರೆ ಅದಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಟ್ಟ ಆಚಾರ್ಯ ಹೇಳ್ತಾರೆ. ನಮ್ಮ ಜೀವನಕ್ಕೆ ಎಷ್ಟು ಮಹತ್ವ ಇದೆ ಅದನ್ನು ನಾವು ಕಡಿಮೆ ಮಹತ್ವದಲ್ಲಿ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ದೊಡ್ಡ ಸಾಧನೆ ಮಾಡತಕ್ಕಂಥ ವಸ್ತು ನಮ್ಮ ಎದುರಿಗೆ ಇದ್ದಾಗ ಅದರಿಂದ ಸಾಮಾನ್ಯವಾದ ಪ್ರಯೋಜನ ಪಡೆದರೆ ಅದನ್ನು ವಿವೇಕ ಅಂತ ಕರೆಯೋದಿಲ್ಲ. ಇಂಪೋರ್ಟೆಡ್ ಕಾರ್ ಇಟ್ಕೊಂಡಿದ್ದಾನೆ, ಗಂಟೆಗೆ 5 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರೆ, ತೊಗೊಂಡು ಏನು ಮಾಡಬೇಕು ಅದಕ್ಕೆ, ಕೂತು ಸಿಟ್ಟು ಬರೋದು ನಡ್ಕೊಂಡು ಹೋಗ್ತೇನೆ ಬಿಡಯ್ಯ ಅಂತ ಹೇಳಿಬಿಡ್ತಾರೆ.
ಇದೇನು ಪ್ರಯೋಜನ ಈ ರೀತಿ ಹೋಗೋದ ಇದಕ್ಕೆ ಪ್ರಯೋಜನ ಆಯ್ತು. ಆ ಕಾರಿದ್ದ ಕಾರ್ಯ ತಕ್ಕಂತೆ ಸ್ಪೀಡಲ್ಲಿ ಹೋಗಬೇಕು. ಇವತ್ತು ಮನುಷ್ಯ ಜನ್ಮ ಅಂದರೆ ಸಾಮಾನ್ಯ ಜನ್ಮ ಅಲ್ಲ, ಅಸಾಧಾರಣವಾದ ಹಿರಿಮೆಯ ಜನ್ಮ ಇದು. ಇವತ್ತು 84 ಲಕ್ಷ ಯೋನಿಗಳಲ್ಲಿ ಮನುಷ್ಯನಿಗಿರ್ತಕ್ಕಂಥ ಮಹತ್ವ ತುಂಬ ದೊಡ್ಡದು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ, ಉಚ್ಚಪ್ಪ ಗಡಿರ. ಸಣ್ಣ ಪುಟ್ಟ ಸಾಧನೆಯಿಂದ ನಮ್ಗೆ ಎಂದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ವಿದ್ಯಾರ್ಥಿ ಪಾಸ್ ಅಂತ ಓಡ್ಕೋತ ಬರ್ತಾನೆ, ಎಷ್ಟಾದ್ರೂ ಬರೀ 35%. ತಂದೆ ತಾಯಿ ಪಾಪ ಯಾವುದೋ ಬೇರೆ ಊರಿಗೆ ಕಳಿಸಿ ಹಾಸ್ಟೆಲಲ್ಲಿಟ್ಟು ಕಷ್ಟಪಟ್ಟು ಎಲ್ಲ ಓದ್ತಿದ್ದಕ್ಕೆ ಬರೀ 35% ಏನು ಪ್ರಯೋಜನ? ಅದರಿಂದ ಏನು ಉಪಯೋಗ ಬರಲಿ? ಹೆಸರಿಗೆ ಪಾಸು, ಆದರೆ ಅದರಿಂದ ಏನು ಘನತೆ ಒಂದೇ ಇಲ್ಲ ಅವನಿಗೆ. ಆ ರೀತಿ ನಾವು ಬದುಕಿ ಉಪಯೋಗ ಇಲ್ಲ ಅಂತ ಹೇಳುತ್ತೆ ಆಚಾರ ದೃಷ್ಟಾಂತ ಕೊಡ್ತಾರೆ. ಯಥ ಪದ್ಮರಾಗಸ್ಯ ತಂಡುಲ ಮುಷ್ಟಿ, ಒಳ್ಳೆ ದೃಷ್ಟಾಂತ. ಪದ್ಮರಾಗ ಮಣಿ ಇಟ್ಕೊಂಡಿದ್ದಾನು, ಪದ್ಮರಾಗ ಮಣಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಡುತ್ತೆ. ಯಾರೋ ಕೇಳಿದ್ರು ಒಂದು ಮುಷ್ಟಿ ಅಕ್ಕಿ ಸ್ಕೊಂಡು ಕೊಟ್ಬಿಟ್ಟನು, ಮುಷ್ಟಿ ಅಕ್ಕಿ ಸ್ಕೊಂಡು ಕೊಟ್ಬಿಟ್ರೆ ಎಷ್ಟು ದಡ್ಡ ಅಂತ. ಹಳ್ಳಿಗಳಲ್ಲಿ ಹಿಂದಿನ ಕಾಲಕ್ಕೆ ಈ ಕಡಿಮೆ, ಹಿಂದಿನ ಕಾಲಕ್ಕೆ ಈ ಕ್ಯಾಶ್ ವ್ಯವಹಾರ ಜಾಸ್ತಿ ಇರಲಿಲ್ಲ. ಏನಾದ್ರು ಪದಾರ್ಥ ಕೊಟ್ಟರೆ ಕಾಳು ಕೊಟ್ಬಿಡೋದಷ್ಟೇ, ಕಾಳು ಕೊಟ್ಟು ತಗೊಳ್ಳೋ ಅಭ್ಯಾಸ. ಆದ್ದರಿಂದ ದುಡ್ಡು ಆಗ ಮನಿ ಮೂಮೆಂಟ್ ಭಾರಿ ಕಡಿಮೆ ಇದ್ದ ಕಾಲ, ಹೇಳಿದ್ರು ಕೂಡ ಈ ರೀತಿ ವ್ಯವಹಾರನೇ ಜಾಸ್ತಿ ಇತ್ತು. ಅಂತ ಹೊತ್ತಿನೊಳಗೆ ಯಾವುದೋ ಪದಾರ್ಥವನ್ನು ತಗೊಂಡು ಅದಕ್ಕೆ ಪ್ರತಿಯಾಗಿ ಧಾನ್ಯ ಕೊಡೋ ಹಾಗೆ ಇವತ್ತೊಂದಿಷ್ಟು ಗುಷ್ಟಿ ಅಷ್ಟೇ, ಅದು ಕೆಜಿ ಗಟ್ಟಲೆ ಕೂಡ ಒಂದು ಗುಷ್ಟಿ ಅಕ್ಕಿ ಇಸ್ಕೊಂಡು ಅದರಿಂದ ಪದ್ಮರಾಗ ಮಣಿಯನ್ನು ಮಾರೋದಾದರೆ ಅದು ಎಷ್ಟು ದೊಡ್ಡದಾಗ್ತಾನೆ. ಏನಾದ್ರು ಬಂತೋ ಇಲ್ಲೋ, ಬಂತು ಏನು ಪ್ರಯೋಜನ? ಅದರಿಂದ ಪದ್ಮರಾಗ ಮಣಿಗೆ ಅಷ್ಟೇ ಬೆಲೆನಾ? ಸಾಧ್ಯವೇ ಅಲ್ಲ. ಮನುಷ್ಯದ ಬಟ್ಟೆಗಳನ್ನ ಮನುಷ್ಯ ಸಣ್ಣ ಪುಟ್ಟ ಪುರುಷಾರ್ಥ ಸಂಪನ್ನ, ನಮ್ಮೇನು ಅಯ್ಯೋ ಮನೆ ಕಟ್ಟಿಸ್ಬಿಟ್ಟಿದ್ದೇವೆ, ಏನು ಸಾಧನೆ ಅಬ್ಬ, ಎಂಥ ಬಹಳ ವೆಹಿಕಲ್ ಇಟ್ಟಿದ್ದಾರೆ, ಏನು ಸಾಧನೆ? ಇವೆಲ್ಲ ಸಾಧನೆಗಳು ಅಲ್ಲವೇ ಅಲ್ಲ ಅಂತ ಹೇಳಿ. ಇವೆಲ್ಲ ಸಾಧನೆಗಳಲ್ಲ, ನಿಜವಾದ ಸಾಧನೆ ಎಂದರೆ ಅಲ್ಲಿ ಹೇಳ್ತಾರೆ, ಯೋಗಯುಕ್ತೋ ನಿರ್ಬ್ರಹ್ಮನಚರೇಣ ಅಧಿಗಚ್ಚತಿ. ದೇವರನ್ನ ಪಡಿಬೇಕು, ದೇವರ ಹತ್ತಿರ ಹೋಗಬೇಕು, ವೈಕುಂಠವನ್ನು ಪಡಿಬೇಕು, ಮುಕ್ತನಾಗಬೇಕು. ಈ ಗುರಿ ಸಾಧಿಸದೆ ಹೋದರೆ ಮನುಷ್ಯ ಜನ್ಮದ ಯಾವ ಸಿದ್ಧಿಗಳು ಕೂಡ ಸಿದ್ಧಿಗಳಲ್ಲ ಅಂತ ಕರೀತಾರೆ. ಮನುಷ್ಯ ಜನ್ಮದಲ್ಲಿ ಏನನ್ನು ಸಾಧನೆ ಮಾಡಿದರೂ ಕೂಡ ಅದು ಸಿದ್ಧಿ ಅಲ್ಲವೇ ಇಲ್ಲ. ಇವತ್ತು ಎಷ್ಟು ಜನಕ್ಕೆ ಗೊತ್ತಿದೆ ಆ ಬಗ್ಗೆ? ಏನೋ ಓದ್ದ, ಕೆಲಸ ಸೇರಿದ, ದುಡ್ಡು ಬಂತು, ರಿಟೈರ್ ಆದ, ಮೂರು ತನ್ನ ಜೀವನ ಮುಗಿತೋದು ಯಾರು ಹೇಳ್ತಾರೆ? ಇದಕ್ಕೆ ಇಷ್ಟು ಮನುಷ್ಯ ಜನ್ಮ ಬೇಕಾ? ಇಷ್ಟು ಕೆಲಸ ನಾ ಪ್ರಾಣಿಗಳು ಮಾಡುತ್ತೆ ಅಂತ ಹೇಳುತ್ತಾರೆ. ಬರೀ ಒಂದು ಕಟ್ಟೆಪಾಡನ್ನು ಮಾಡಲಿಕ್ಕೆ, ಬರೀ ಸಂತಾನವನ್ನು ಪಡೀಲಿಕ್ಕೆ ಮನುಷ್ಯ ಜನ್ಮ ಬರೋದಾದರೆ ಪ್ರಾಣಿಗಳು ಯಾವ ಪ್ರಾಣಿಗಳು ಮಾಡೋದಿಲ್ಲ ಕೆಲಸ ಅಂತ ಹೇಳುತ್ತಾರೆ. ಎಲ್ಲ ಪ್ರಾಣಿಗಳು ಕೆಲಸ ಮಾಡೇ ಮಾಡುತ್ತೆ. ಇದಕ್ಕೆ ಮನುಷ್ಯ ಜನ್ಮದಂಥ ಜನ್ಮ ಬೇಕಿಲ್ಲ. ಮನುಷ್ಯ ಜನ್ಮದಲ್ಲಿ ಎಷ್ಟು ಫೈಲ್ ಇರಬೇಕು ಅಂತ ಕೇಳಿದರೆ ಆ ಮನುಷ್ಯ ಜನ್ಮದಲ್ಲಿ ಮಾತ್ರ ಏನು ಸಿಗುತ್ತಲ್ಲ ಅದನ್ನು ಪಡೆಯಬೇಕ. ಇವತ್ತು ಬೇಗ ಕಾಶಿಗೆ ಹೋದ ಪೊರಕೆ ಹಿಡ್ಕೊಂಬಂದ ಕೈಯಲ್ಲಿ, ಚೀಪ ಮರೆತು ಪೊರಕೆ ಹಿಡ್ಕೊಂಬಂದ್ರೆ ಸರಿ, ಇದು ಕಾಶಿಗೆ ಹೋಗಬೇಕಾಗಿತ್ತ ಅಂತ ಹೇಳುತ್ತ. ಇದು ಕಾಶಿಗೆ ಹೋಗಬೇಕಾಗಿತ್ತ? ನಮ್ಮೂರಲ್ಲಿ ಬೇಕಾದಷ್ಟು ಪೊರಕೆ ಸಿಗ್ತಿತ್ತಲ್ಲ ಅಂತ ಹೇಳುತ್ತೆ. ಏನು ಪ್ರಯೋಜನ ಇಲ್ಲ. ಯಾವುದೋ ಒಂದು ವಸ್ತು ತರಲಿಕ್ಕೆ ಅಷ್ಟು ದೂರ ಹೋಗಿ ತರೋದಲ್ಲ. ಕಾಶಿಗೆ ಹೋದರೆ ಇಲ್ಲ, ಅಧ್ಯಾತ್ಮ ಜೀವಿ ಆದರೆ ಗಂಗೆಯ ತರ್ತಾನೆ, ವಿಶ್ವಾಸ ದರ್ಶನ ಮಾಡ್ತಾನೆ, ಬಿಂದುವಾದ ದರ್ಶನ ಮಾಡ್ತಾನೆ, ಅಧ್ಯಾತ್ಮದವನಾದ್ರು. ಇಲ್ಲಿವರು ಬನ್ನಾರ ಸೀರೆ ತರ್ತಾರೆ, ಅಷ್ಟಾರು ಮಾಡ್ತಾನೆ ಹೊರತು ಅದು ಬಿಟ್ಟುಬಿಟ್ಟು ಪೊರಕೆ ಹೊತ್ಕೊಂಡು ಬಂದ್ರೆ ಯಾರೋ ಜಾಣ ಅಂತ ಕರೀತಾರ, ದಡ್ಡ ಅಂತ ಕರೀತಾರೆ. ಉಡುಪಿ ಹೋದ ಗುಳ್ಳ ಹೊತ್ಕೊಂಡು ಬಂದ, ಗುಳ್ಳ ತರಲು ಉಡುಪಿ ಹೋಗ್ಬೇಕಾ? ಅದು ಗೋಪಿಚಂದ್ರ ಚಕ್ರ ಅಲ್ಲೂ ತರಬೇಕು, ಗುಳ್ಳ ಹಿಡ್ಕೊಂಡು ಬರಬೇಕು. ಇವತ್ತು ಅದಕ್ಕೆ ಬಂದ ವಿಚಾರ ಬೇರೆ, ಆ ಒಂದೇ ಬೇರೆ ಏನು ಹೋದಾಗ ಹೊತ್ಕೊಂಡ ಬಂದ. ಕೃಷ್ಣ ದರ್ಶನ ಅರ್ಜೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅಥವಾ ಏನ್ ಮಾಡಬೇಕು ಇದಕ್ಕೆ? ಇದಕ್ಕೆ ಉಡುಪಿ ಯಾತ್ರೆ ಅಂತ ಯಾರು ಕರೀತಾರೆ? ಮನುಷ್ಯ ಜನ್ಮದ ಯಾತ್ರೆ ಅಂದರೆ ಯೋಗಯುಕ್ತೋ ನಿರ್ಬ್ರಹ್ಮ ನಚರೇಣ ಅತಿ ಗಚ್ಚತಿ. ಭಗವಂತನ ಸಾನ್ನಿಧ್ಯವನ್ನು ಹೊಂದಬೇಕು. ಈ ಸಿದ್ಧಿ ಬರದೆ ಹೋದರೆ ನಮ್ಮ ಜೀವನಕ್ಕೆ ಏನೇನೂ ಬೆಲೆ ಇಲ್ಲ. ಆದ್ದರಿಂದ